ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಡಿಯೋ ಮಾನಸ ಸಮುದಾಯ ಬಾನುಲಿ ಕೇಂದ್ರದ ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಧ ಕೇಂದ್ರಗಳ ಮುಖ್ಯಸ್ಥರುಗಳೊಂದಿಗೆ ಒಂದು ಸಂವಾದ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಂದ್ರದ ಸಂಯೋಜಕರು ಮತ್ತು ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
ನಮಸ್ಕಾರ.
ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಅವರ ಕಿರು ಪರಿಚಯ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ. ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಬೋಧನೆಯಲ್ಲಿ ಹಲವಾರು ವರ್ಷಗಳ ಸುದೀರ್ಘ ಅನುಭವಗಳನ್ನು ಹೊಂದಿದ್ದು ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಂದ್ರದ ಸಂಯೋಜಕರು ಮತ್ತು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಲವು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು ಮತ್ತು ಹಲವು ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಇವರು ಇಂದು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದ ಅತಿಥಿಗಳಾಗಿರುತ್ತಾರೆ. ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಂದ್ರದ ಸಂಯೋಜಕರಾಗಿ ಈ ಕೇಂದ್ರವು ಬೆಳೆದು ಬಂದ ಹಾದಿಯ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ತಿಳಿಸಿಕೊಡಿ ಸರ್.
ಎಲ್ರಿಗೂ ನಮಸ್ಕಾರ. ಮೊದಲನೆಯದಾಗಿ ರೇಡಿಯೋ ಮಾನಸ ಅವರಿಗೆ ಧನ್ಯವಾದಗಳು. ನಮ್ಮ ಕೇಂದ್ರ ಅಂದರೆ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದು ಕನ್ನಡದಲ್ಲಿ ವಸ್ತು ವಿಜ್ಞಾನ ಅಂತ ಹೇಳ್ತೀವಿ, ವಸ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ. ಈ ಕೋರ್ಸ್ ನಮ್ಮಲ್ಲಿ ಶುರುವಾಗಬೇಕು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಇದಕ್ಕೆ ಒಂದು ಕಾರಣ ಇದೆ. ಏನು ಅಂದರೆ 2012 ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನ್ಯೂ ಡೆಲ್ಲಿಯವರಿಂದ 50 crore ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು. ಅದು ಯಾವುದು ಅಂದರೆ ಯೂನಿವರ್ಸಿಟಿ ವಿತ್ ಪೊಟೆನ್ಷಿಯಲಿ ಫಾರ್ ಎಕ್ಸಲೆನ್ಸ್. ಅದರಲ್ಲಿ ಮೊದಲನೆಯ ಫೋಕಸ್ ಏರಿಯಾ ಅಡ್ವಾನ್ಸ್ಡ್ ಫಂಕ್ಷನಲ್ ಮೆಟೀರಿಯಲ್ಸ್ ಅಂತ. ಈ ಪ್ರಾಜೆಕ್ಟನ್ನು 2011 ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕೊಡೋಕ್ಕೆ ಒಂದು UGCಯಿಂದ ಒಂದು ತಂಡ ಬಂದಿತ್ತು. ಆ ತಂಡದಲ್ಲಿದ್ದ ಎಲ್ಲ ಪ್ರಮುಖ ವಿಜ್ಞಾನಿಗಳು ಪ್ರಾಧ್ಯಾಪಕರು ನಮಗೆ ಒಂದು ಸಲಹೆ ಕೊಟ್ಟರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ. ನೀವು ಇಷ್ಟು ದುಡ್ಡನ್ನು UGCಯಿಂದ ಪಡಿತೀರಾ, ಇದರಿಂದ ನೀವು ಸಂಶೋಧನೆ ಮಾಡ್ತೀರಾ ನಿಜ, ಅದು ವಿದ್ಯಾರ್ಥಿಗಳಿಗೂ ಅದು ಸಲ್ಲಬೇಕು, ಒಂದು ಕೋರ್ಸ್ ಶುರು ಮಾಡಿ ಮೆಟೀರಿಯಲ್ ಸೈನ್ಸಲ್ಲಿ ಅಂದ್ಬಿಟ್ಟು ಇದನ್ನು ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ MTech ಇನ್ ಮೆಟೀರಿಯಲ್ ಸೈನ್ಸ್ ಅನ್ನೋದನ್ನ ಶುರು ಮಾಡಿದ್ವಿ. ಅವರ ರೆಕಮೆಂಡೇಷನ್ ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇದನ್ನು ಶುರು ಮಾಡಿದಾಗ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲ ವಿಜ್ಞಾನ ವಿಭಾಗಗಳ ಪ್ರಾಧ್ಯಾಪಕರುಗಳು ಹಲವರು ಇದರಲ್ಲಿ ಸೇರಿ ಈ ಕೇಂದ್ರ ಶುರು ಮಾಡಿದ್ರು. ಈ ಕೇಂದ್ರ ಶುರು ಮಾಡುವಾಗ ನಮ್ಮ ಸೆಂಟರ್ ಫಾರ್ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 2012 ಶುರು ಮಾಡುವಾಗ ಪ್ರೊಫೆಸರ್ ಭೈರಪ್ಪನವರು ನಮ್ಮ ತಂಡದ ಮುಖ್ಯಸ್ಥರಾಗಿದ್ದರು. ಅವರು ಇದನ್ನು ಸಂಯೋಜಕರಾಗಿ ಅವರು ಶುರು ಮಾಡಿದ್ರು. ಅವರ ನಂತರ 2014 ಅವರು ಕುಲಪತಿಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೋದ್ಮೇಲೆ ನಾನು ಈ ಜವಾಬ್ದಾರಿಯನ್ನು ಅದನ್ನು ತಗೊಂಡು ಇದನ್ನು ನಾವು ಒಂದು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಕೋರ್ಸ್ ಏನು ಅಂದರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಒಂದು ಇಂಡಸ್ಟ್ರಿ ಮತ್ತು ಸಂಶೋಧನೆ ಇವುಗಳಿಗೆ ಏನು ಮುಖ್ಯವಾಗಿ ಬೇಕಾಗುತ್ತೋ ಆ ಕೋರ್ಸ್ ಆ ಒಂದು ದೃಷ್ಟಿ ಇಟ್ಕೊಂಡು ಸಿಲೆಬಸ್ನ ತಯಾರಿ ಮಾಡಲಾಯಿತು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂದರೆ UGCಯ ಒಂದು ಡೇಟಾಬೇಸ್ ಇದೆ ಶೋಧ ಗಂಗಾ ಅಂತ. ಅದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಒಂದು ಲೀಡಿಂಗ್ ಇನ್ಸ್ಟಿಟ್ಯೂಷನ್, ದೇಶದಲ್ಲಿ ಲೀಡಿಂಗ್ ಇನ್ಸ್ಟಿಟ್ಯೂಷನ್ ಇನ್ ದಿ ಏರಿಯಾ ಆಫ್ ಮೆಟೀರಿಯಲ್ ಸೈನ್ಸ್ ಎಂದು ಗುರುತಿಸಿಕೊಂಡಿದೆ. ಅದನ್ನು ಹೇಳೋಕ್ಕೂ ನನಗೆ ಹೆಮ್ಮೆ ಆಗುತ್ತೆ.
ಸರ್, ನಿಮ್ಮ ಕೇಂದ್ರಕ್ಕೆ ಪ್ರವೇಶ ಪಡಿಬೇಕಾದ್ರೆ ವಿದ್ಯಾರ್ಥಿಗಳು ಅನುಸರಿಸಬೇಕಾದಂತಹ ಮಾನದಂಡಗಳೇನು?
ಈ ಕೇಂದ್ರಕ್ಕೆ ಯಾರೇ ವಿದ್ಯಾರ್ಥಿಗಳು ಸೇರ ಬಯಸಬೇಕು ಅಂದರೆ ಇದು ಆಲ್ ಇಂಡಿಯಾ ಬೇಸಿಸ್ ಮೇಲೆ ಏನು ಎಂಟ್ರೆನ್ಸ್ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಾವು ನಡೆಸ್ತೀವಿ. ಆ ಎಂಟ್ರೆನ್ಸ್ ಎಕ್ಸಾಮ್ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದರ ಪ್ರಕಾರ ನಡೆಸ್ತೀವಿ. ಇದರಲ್ಲಿ ಏನು ಅಂದರೆ ಒಂದು ಮುಖ್ಯವಾಗಿ ಹೇಳಬೇಕಾಗಿರೋದು ನಮ್ಮ ಈ ಕೇಂದ್ರಕ್ಕೆ ಎಲ್ಲ ರೀತಿಯ ವಿಜ್ಞಾನ ವಿದ್ಯಾರ್ಥಿಗಳು ಅಂದರೆ ಡಿಗ್ರಿ ಬಿ ಎಸ್ ಸಿ ಓದಿರೋ ವಿದ್ಯಾರ್ಥಿಗಳು ಹಾಗೆ ಬಿ ಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಓದಿರೋ ವಿದ್ಯಾರ್ಥಿಗಳು ಮತ್ತು ಬಿ ಡಿ ಎಸ್ ಹಾಗೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಅವರು ಅವ್ರಿಗೆ ಎಲಿಜಿಬಿಲಿಟಿ ಇದೆ. ಈ ಏನು ಅವರು ಪ್ರವೇಶ ಪರೀಕ್ಷೆಯಲ್ಲಿ ಅವ್ರು ತೇರ್ಗಡೆ ಆಗಿ ಅದರ ಮೇಲೆ ಯಾರು ಮೆರಿಟ್ ಬಂದಿರ್ತಾರೆ ಅವ್ರಿಗೆ ನಾವು ಪ್ರವೇಶ ನೀಡ್ತೀವಿ.
ಸರ್, ನಿಮ್ಮ ಕೇಂದ್ರದಲ್ಲಿ ಅಧ್ಯಯನ ಪ್ರಾಮುಖ್ಯತೆ ಮತ್ತು ಉಪಯೋಗಗಳ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ತಿಳಿಸ್ಕೊಡಿ.
ನಮ್ಮ ವಿಭಾಗದ್ದು ಒಂದು ಏನು ಅಂದರೆ ನಾವು ಮುಖ್ಯವಾಗಿ ಹೇಳಬೇಕಾಗಿರೋದು ಈಗಾಗಲೇ ನಾನು ಹೇಳಿದೆ, ಇವತ್ತಿನ ದಿನ ಮೆಟೀರಿಯಲ್ಸ್ ಅಂದರೆ ವಸ್ತುಗಳ ಬಗ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಏಕೆಂದರೆ ಅದು ಇಲ್ಲದೇ ನಾವು ಯಾವ ಕಾರ್ಯನೂ ನಡೆಸೋಕ್ಕಾಗೋದಿಲ್ಲ. ಯಾವುದೇ ಒಂದು ಉದಾಹರಣೆ ನಾವು ಕೊಡ್ಬೋದು. ಇವತ್ತು ಟೆಲಿವಿಷನ್ ಯಾಕೆ ಸಣ್ಣದಾಗಿದೆ ಅಂದರೆ ಈ ನಮ್ಮ ಮೆಟೀರಿಯಲ್ ಸೈನ್ಸಲ್ಲಿ ಏನು ಸಂಶೋಧನೆ ನಡೆದು ಅದರಿಂದ ಜ್ಞಾನಿಗಳು ಕೊಡುಗೆ ನೀಡಿದ್ದಾರೆ ಇವತ್ತು ಯಾರೇ ಆಗಿರ್ಬೋದು ಅದು ಒಂದು ಈ ಇದರಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಪ್ರತಿ ಒಂದು ಕಾರ್ಯಕ್ಕೂ ವಸ್ತುಗಳು ಬೇಕು. ಆ ಒಂದು ನಿಟ್ಟಲ್ಲಿ ನಾವು ನಮ್ಮ ಸಿಲೆಬಸ್ನ ತಯಾರಿ ಮಾಡಿದ್ದೀವಿ. ಇದು ಅದು ಯಾಕೆಂದರೆ ವಿದ್ಯಾರ್ಥಿಗಳು ಅದನ್ನು ನಮ್ಮಲ್ಲಿ ಅಧ್ಯಯನ ಮಾಡಿದ್ಮೇಲೆ ಅವ್ರ ಮುಂದಿನ ಏನು ನಡೆ ಏನಿರಬೇಕು ಅನ್ನೋದು ಈಗಾಗಲೇ ನಾನು ಹೇಳಿದೆ. ನಮ್ಮ ಕೇಂದ್ರಕ್ಕೆ ಎಲ್ಲ ರೀತಿ ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರ್ಸ್ಗಳು ವಿದ್ಯಾರ್ಥಿಗಳು ಬರ್ಬೋದು, ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಸೇರ್ಬೋದು, ಬಿ ಡಿ ಎಸ್ ವಿದ್ಯಾರ್ಥಿಗಳು ಸೇರ್ಬೋದು, ಮತ್ತು ನಮ್ಮ ಬ್ಯಾಚುಲರ್ ಆಫ್ ಸೈನ್ಸ್ ವಿದ್ಯಾರ್ಥಿಗಳು ಸೇರ್ಬೋದು. ಈಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಏನು ಇವರು ಎಂ ಬಿ ಬಿ ಎಸ್ ಅಂತಾರೆ, ಬಿ ಡಿ ಎಸ್ ಅಂತ ಹೇಳ್ತಾರೆ, ಇವರೆಲ್ಲ ಎಲಿಜಿಬಿಲಿಟಿ ಇದೆಯಾ, ಏನಕ್ಕೆ ಓದಬೇಕು ಇವರು ಅಂತ. ಈಗ ನಿಮಗೆ ನಾನು ಕೆಲವು ಉದಾಹರಣೆಗಳು ಹೇಳ್ತೀನಿ. ಬಿ ಡಿ ಎಸ್ ಅಂದರೆ ಡೆಂಟಲ್ ಸೈನ್ಸ್ ಓದುವ ಹುಡುಗಿ ಅವ್ರಿಗೆ ಇವತ್ತು ನಾವು ಒಂದು ಡೆಂಟಲ್ ಕೇಂದ್ರಕ್ಕೆ ಹೋದಾಗ ಹಲ್ಲಿನ ತೊಂದರೆಗೆ ಹಲ್ಲನ್ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಆ ಹಲ್ಲು ಯಾವ ರೀತಿ ಇರಬೇಕು ಹೇಗಿರಬೇಕು ಅನ್ನೋದನ್ನ ಅದರ ಸಂಶೋಧನೆ ನಡೀತಾನೇ ಇದೆ. ಆ ವಸ್ತು ಅದಕ್ಕೆ ಅದು ವಸ್ತುನೇ ನಾವು ಅದು ಬಯೋಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಹಾಗೆ ಸರ್ಜರಿ ಡಾಕ್ಟರ್ಗಳಲ್ಲಿ ಸರ್ಜರಿ ಮಾಡಿದಾಗ ಈಗ ಬೋನ್ ಫ್ರ್ಯಾಕ್ಚರ್ ಆದರೆ ಅದಕ್ಕೆ ಮುಂಚೆ ಆದರೆ ಸ್ಟೀಲ್ ರಾಡ್ ಆಗ್ತಾಯಿದ್ರು, ಈಗ ಬಯೋಮೆಟೀರಿಯಲ್ಸ್ ಸಂಶೋಧನೆ ಇದೆ. ಅದರಲ್ಲಿ ಇನ್ನೂ ಅತಿ ಹೆಚ್ಚು ಹೆಚ್ಚು ಸಂಶೋಧನೆಗಳಾಗಬೇಕು. ವೈದ್ಯ ಕ್ಷೇತ್ರದಲ್ಲಿ ಬಯೋಮೆಟೀರಿಯಲ್ಸ್ಗಳು ಬೇಕಾಗತ್ತೆ. ಯಾವುದೇ ಒಂದು ಈಗ ಹಾರ್ಟ್ ಅಂದರೆ ಹೃದಯ ತೊಂದರೆಗೆ ಏನು ಬೇಕಾಗುತ್ತೋ ಅಥವಾ ಏನೇ ಇದಾದರೂ ಒಂದು ಫಾರಿನ್ ಬಾಡಿ ಒಳಗಡೆ ನಾವು ಹಾಕ್ಬೇಕಾಗತ್ತೆ. ಅದು ಹಾಕುವಾಗ ಅದು ಕಾಂಪಿಟಬಿಲಿಟಿ ನೋಡಬೇಕು ಅಂದರೆ ನಮ್ಮ ವಸ್ತು ವಿಜ್ಞಾನ ನಮ್ಮ ಸಂಶೋಧನೆ ಮುಖ್ಯ. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಓದಿರೋ ವಿದ್ಯಾರ್ಥಿಗಳು ಈಗ ತುಂಬ ಒಳ್ಳೆ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಬಿ ಡಿ ಎಸ್ ಓದಿರೋ ವಿದ್ಯಾರ್ಥಿಗಳು ತುಂಬ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಅತಿ ಹೆಚ್ಚು ಬ್ಯಾಚುಲರ್ ಆಫ್ ಇಂಜಿನಿಯರ್ಸ್ ವಿದ್ಯಾರ್ಥಿಗಳು ಬರ್ತಾರೆ. ಈ ಸಿಲೆಬಸ್ ನಮ್ಮಲ್ಲಿ ಏನು ಅಂದರೆ ಸಿ ಬಿ ಸಿ ಎಸ್ ಸಿಲೆಬಸ್ ಜೊತೆಗೆ ಫ್ಲೆಕ್ಸಿಬಲ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ನಾವು ಮಾಡ್ಕೊಂಡಿದ್ದೀವಿ. ತುಂಬ ಸಾಫ್ಟ್ ಕೋರ್ ಪೇಪರ್ಗಳಿದೆ, ಎಲ್ಲ ರೀತಿಯ ಅತಿ ವಿಸ್ತೃತವಾಗಿ ಇದೆ. ಅಂದರೆ ನ್ಯಾನೋ ಟೆಕ್ನಾಲಜಿ ಇರ್ಬೋದು, ಕೆಮಿಕಲ್ ಬಯಾಲಜಿ ಇರ್ಬೋದು, ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಇರ್ಬೋದು, ಎಲ್ಲನೂ ಎಲ್ಲ ಇದು ನಮ್ಮ ಇದರಲ್ಲಿ ಸೇರ್ಪಡೆಗೊಂಡಿದೆ. ಯಾಕೆ ಇದು ನಾವು ಸಾಫ್ಟ್ ಕೋರ್ ಪೇಪರ್ಗಳನ್ನು ಜಾಸ್ತಿ ಮಾಡಿದ್ದೀವಿ ಅಂದರೆ ವಿದ್ಯಾರ್ಥಿಗಳಿಗೆ ಅವರು ಏನು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಯಾಕೆಂದರೆ ನಮ್ಮ ನಾನಾ ಇದು ಡೈವರ್ಸಿಫೈಡ್ ಫೀಲ್ಡಿಂದ ಬರೋ ವಿದ್ಯಾರ್ಥಿಗಳು ಅವ್ರಿಗೆ ಏನೇನು ಇಚ್ಛೆ ಇದೆ, ಅವ್ರ ನೆಕ್ಸ್ಟ್ ಅವರು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಅವರು ಬಯಸಿರ್ತಾರೆ, ಅದನ್ನು ಅವರು ಅಧ್ಯಯನ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮಾಡ್ತೀವಿ. ಅದು ಆದರೆ ಒಂದೇನು ಹೇಳ್ತೀನಿ ನಾನು, ನಮ್ಮ ಕೇಂದ್ರದಲ್ಲಿ ಎಲ್ಲ ನಾವು ಎಕ್ಸ್ಪರ್ಟ್ ಫ್ಯಾಕಲ್ಟಿ ಮೆಂಬರ್ಸ್ಗಳಿದ್ದೀವಿ. ಅದಕ್ಕೆ ಆದಂಥ ಕೆಮಿಸ್ಟ್ರಿಯಿಂದ ಕೆಮಿಸ್ಟ್ರಿ ಫ್ಯಾಕಲ್ಟಿ ಇದ್ದಾರೆ, ಫಿಸಿಕ್ಸಿಂದ ಫಿಸಿಕ್ಸ್ ಫ್ಯಾಕಲ್ಟಿ ಇದ್ದಾರೆ, ಬಯಾಲಜಿಯಿಂದ ಇದ್ದಾರೆ, ಮೈಕ್ರೋಬಯಾಲಜಿಯಿಂದ ಇದ್ದಾರೆ, ಯಾಕೆಂದರೆ ನಮ್ಮ ಮಾನಸ ಗಂಗೋತ್ರಿಯಲ್ಲಿ ಎಲ್ಲ ವಿಭಾಗದ ಪ್ರಾಧ್ಯಾಪಕರು ಬಂದು ನಮ್ಮಲ್ಲಿ ಪಾಠ ಮಾಡ್ತಾರೆ. ಅದು ಅತಿ ಮುಖ್ಯ. ಇದು ಜೊತೆಗೆ ನಾವು ಇಲ್ಲಿ ಅರ್ಥ್ ಸೈನ್ಸಿಂದನೂ ಬರ್ತಾರೆ, ಯಾಕೆಂದರೆ ಬಯೋ ನಮಗೆಲ್ಲ ವಸ್ತುಗಳು ಸಿಗೋದು ಭೂಮಿಯಿಂದನೇ. ಅದನ್ನು ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅದು ಆ ನಮ್ಮ ಸಿಲೆಬಸ್ಸಲ್ಲಿ ಎಲ್ಲ ರೀತಿಯ ಈ ವಿಷಯಗಳನ್ನ ಅಡಕವಾಗಿದೆ.
ಈ ಮೆಟೀರಿಯಲ್ ಸೈನ್ಸ್ ವಿಷಯವನ್ನು ಓದಿದ ಮೇಲೆ ವಿದ್ಯಾರ್ಥಿಗಳಿಗೆ ಯಾವ ಥರ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಹೇಳ್ಬೋದಾ?
ನಿಜವಾಗ್ಲೂ ನನಗೆ ಈ ವಿಷಯ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳು 100% 100% 100% 95-98% ಅವ್ರಿಗೆ ಕೆಲಸಗಳು ಸಿಗುತ್ತೆ. ಅದು ನಮಗೆ ತುಂಬ ಹೆಮ್ಮೆ. ಈಗ ಕಳೆದ ವರ್ಷ ನ್ಯಾಕ್ ಕಮಿಟಿ ಮೆಂಬರ್ಸ್ಗಳು ಬಂದಾಗ ಅವರು ಈ ಜಾಬ್ ಪ್ಲೇಸ್ಮೆಂಟ್ನ ಅವರು ನೋಡಿ ನಮ್ಮ ವಿಭಾಗಕ್ಕೆ ಶಭಾಷ್ಗಿರಿ ಕೊಟ್ಟರು. ಯಾಕೆಂದರೆ ಇದು ನಾನು ಈಗಾಗಲೇ ಹೇಳಿದೆ ಈ ವಸ್ತು ವಿಜ್ಞಾನ ಎಷ್ಟು ಮುಖ್ಯವಾಗಿ ಬೇಕಾಗಿದೆ ಅಂತ. ಯಾಕೆಂದರೆ ಇದು ಎಲ್ಲ ರೀತಿಯ ಎಲ್ಲ ಇದರಲ್ಲೂ ಇದೆ. ಈಗ ನಾನು ನಿಮಗೆ ಹೇಳಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿರುವ IISc ಆಗಿರ್ಬೋದು, ಸೆಂಟ್ರಲ್ ಫಾರ್ ಎಲೆಕ್ಟ್ರೋಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾರೈಕುಡಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಕೆಲವರು ಹೊರದೇಶಗಳಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ, ಕೈಗಾರಿಕೆಗಳಲ್ಲಿ ಅಂತೂ ತುಂಬ ವಿದ್ಯಾರ್ಥಿಗಳು ಕೆಲಸಗಳು ಮಾಡಿದ್ದಾರೆ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ನಮ್ಮ ವಿದ್ಯಾರ್ಥಿಗಳು ಕಡೆಯ ಸೆಮಿಸ್ಟರಲ್ಲಿ ಅವರು ಫುಲ್ ಒಂದು ಪ್ರಾಜೆಕ್ಟ್ ರಿಸರ್ಚ್ ಪ್ರಾಜೆಕ್ಟ್ ಮಾಡ್ತಾರೆ. ಅವ್ರನ್ನ ನಾವು ಹೊರಗಡೆ ಕಳಿಸ್ಬಿಡ್ತೀವಿ. ಹೇಗೆ ಯಾವುದು ಇಂಡಸ್ಟ್ರಿಗಳಿಗೆ ಹೋಗ್ಬೋದು, ಇನ್ಸ್ಟಿಟ್ಯೂಟ್ಗಳಿಗೆ ಹೋಗ್ಬೋದು, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೋದು. ಅಲ್ಲೋಗಿ ಅವರು ಆ ಒಂದು 4-5 ತಿಂಗಳು ಕಾರ್ಯ ಮಾಡ್ಕೊಂಡು ಏನು ಸಂಶೋಧನೆ ಮಾಡ್ಕೊಂಡು ಬರ್ತಾರೆ. ಆ ಕೆಲ ನನಗೆ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಅವರೇನು ಇಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡ್ಕೊಂಬರ್ತಾರೆ, ಅಲ್ಲೇ ಅವರು ತುಂಬ ಜನ ಸುಮಾರು 80% ಅವರು ಅಲ್ಲೇ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಅದು ನನಗೆ ಹೆಮ್ಮೆ ಅದು ಇದನ್ನು ಹೇಳ್ಕೊಳ್ಳೋದಕ್ಕೆ.
ಸರ್, ಮತ್ತೆ ಈ ವಿಷಯದಲ್ಲಿ PhD ಮಾಡಬೇಕು ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ, ಅವ್ರಿಗೆ ನೀವೊಂದು ಮಾರ್ಗದರ್ಶನ ಕೊಡ್ಬೋದಾ?
ಖಂಡಿತವಾಗಿ. ಇದು ಇತ್ತೀಚಿನ ವರ್ಷದಲ್ಲಿ ಶುರುವಾಗಿದ್ದು 2012 ಶುರುವಾಯಿತು. ಅದೆಲ್ಲ ಒಂದು ಇದರಲ್ಲಿ ಬರಬೇಕು ಅಂದರೆ 2014 ಅಂದರೆ ಕಳೆದ ಒಂದು 7-8 ವರ್ಷದಿಂದ ನಮ್ಮ ವಿಭಾಗ ಒಂದು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಈಗಾಗಲೇ 4 ಜನ ವಿದ್ಯಾರ್ಥಿಗಳು PhD ಪಡೆದಿದ್ದಾರೆ ಇದರಲ್ಲಿ. ಈಗ ಇನ್ನೂ 5 ಜನ ವಿದ್ಯಾರ್ಥಿಗಳು ಸಂಶೋಧನೆ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಸಂಶೋಧನೆ ಮಾಡ್ಬೋದು. ಯಾಕೆಂದರೆ ನನಗೆ ಒಂದು ಏನು ಹೆಮ್ಮೆ ಅಂದರೆ ನಮ್ಮ ಕೇಂದ್ರದಲ್ಲಿರುವ ಒಂದು ಈ ಏನು ನಾವು ಏನು ಹೇಳ್ತೀವಿ ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಕ್ಯಾರೆಕ್ಟರೈಸೇಷನ್ಗೆ ಅದು ಅತಿ ಮುಖ್ಯ. ತುಂಬ ಫೆಸಿಲಿಟಿ ಇದೆ. ಮುಂಚೆ ಆದರೆ ನಾವು ಹೊರಗಡೆ ಹೋಗಬೇಕಿತ್ತು, IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅಥವಾ ಬೇರೆ ಏನು ಕೇಂದ್ರಗಳಿಗೆ ಹೋಗಬೇಕಾಗಿತ್ತು. ಇದು ಬೇರೆ ಕನ್ವೆನ್ಷನಲ್ ಯೂನಿವರ್ಸಿಟಿಲಿ ಇಲ್ಲದೇ ಇರೋ ಫೆಸಿಲಿಟಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಇದೆ. ಅದು ವಿಜ್ಞಾನ ಭವನ ಅಂತ ಒಂದು ಕೇಂದ್ರ, ನಾ ಏನು ಪ್ರೊಫೆಸರ್ ರಂಗಪ್ಪನವರು ಕುಲಪತಿಗಳಾಗಿದ್ದಾಗ ಅದನ್ನು ಪ್ರಾರಂಭಿಸಿದ್ರು. ನಮ್ಮ ಈ ವಿಷಯ ಇದು ನಮ್ಮ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸೂ ಅವರ ಅವಧಿಯಲ್ಲೇ ಶುರುವಾಗಿದ್ದು. ಅವರು ವಿಜ್ಞಾನ ಭವನದಲ್ಲೇ ಈ ಕೇಂದ್ರ ನಡೀಬೇಕು ಅಂತ ತೀರ್ಮಾನ ಮಾಡಿ ಅಲ್ಲೇ ನಮಗೆ ಒಂದು ಕ್ಲಾಸ್ ರೂಮ್ಸು, ಸೆಮಿನಾರ್ ಹಾಲು ಮತ್ತು ಎಲ್ಲ ಫೆಸಿಲಿಟಿ ಶುರು ಮಾಡಿ. ಯಾಕೆಂದರೆ ನಮ್ಮ ಈ ಪ್ರಾಜೆಕ್ಟ್ ಯೂನಿವರ್ಸಿಟಿ ವಿತ್ ಪೊಟೆನ್ಷಿಯಲಿ ಫಾರ್ ಎಕ್ಸಲೆನ್ಸ್, ಅದು ನಾನು ಈಗಾಗಲೇ ಹೇಳಿದೆ, UGCಯಿಂದ ಫೋಕಸ್ ಏರಿಯಾ ಫಸ್ಟ್ ಅಡ್ವಾನ್ಸ್ಡ್ ಫಂಕ್ಷನಲ್ ಮೆಟೀರಿಯಲ್ಸ್ ಅಂತ ಬಂತು. ಆ ಒಂದು ಹಣದಲ್ಲಿ ತುಂಬ ಒಳ್ಳೊಳ್ಳೆ ಏನು ಉಪಕರಣಗಳನ್ನ ನಾವು ಖರೀದಿ ಮಾಡಿದ್ವಿ. ಅದರಲ್ಲಿ ಕೆಲವು ಹೇಳಬೇಕು ಅಂದರೆ ಎಕ್ಸ್ರೇ ಪೌಡರ್ ಡಿಫ್ರಾಕ್ಟೋಮೀಟರ್, ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಅಟಾಮಿಕ್ ಫೋರ್ಸ್ ಮೈಕ್ರೋಸ್ಕೋಪ್, BET ಸರ್ಫೇಸ್ ಏರಿಯಾ ಅನಲೈಸರ್, ರಾಮನ್ ಸ್ಪೆಕ್ಟ್ರಾಸ್ಕೋಪಿ, TGA DTA DSC ಸಿಸ್ಟಮು, ಪಾರ್ಟಿಕಲ್ ಸೈಜ್ ಅನಲೈಸರು, ಫೋಟೋಲ್ಯುಮಿನಿಸೆನ್ಸ್, ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ, UV ವಿಸ್ ಸ್ಪೆಕ್ಟ್ರೋಫೋಟೋಮೀಟರ್, ಕಾಂಟ್ಯಾಕ್ಟ್ ಆ್ಯಂಗಲ್ ಅನಲೈಸರ್, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಮೈಕ್ರೋವೇವ್ ಹೈಡ್ರೋಥರ್ಮಲ್ ರಿಯಾಕ್ಟರ್ಸ್. ದಿಸ್ ಮೈಕ್ರೋವೇವ್ ಹೈಡ್ರೋಥರ್ಮಲ್ ರಿಯಾಕ್ಟರ್ ಇದೆಯಲ್ಲ, ಅದನ್ನು ನಾವು ಈ ಮೆಟೀರಿಯಲ್ ಸಿಂಥಸೈಸ್ಗೆ ನಾವು ಯೂಸ್ ಮಾಡ್ತೀವಿ. ಅದು ಐ ಎ ಎಸ್ಸಿಲಿ ಬಿಟ್ಟರೆ ನಮ್ಮಲ್ಲಿ ಮಾತ್ರ ಇರೋದು. ಹಾಗೆ ಕೆಮಿಕಲ್ ವೇಪರ್ ಡಿಪಾಯಿಷನ್, ಇದು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಅಂತ ಹೇಳ್ತೀವಿ. ಇವತ್ತು ಏನು ಟೆಲಿವಿಷನ್ಸ್ನ ನಾವು ಅಥವಾ ಈ ಮೊಬೈಲ್ ಆಗಲಿ ಫೋಲ್ಡಬಲ್ ಮಾಡ್ತಿದ್ದೀವಲ್ಲ, ಈ ಕಾರ್ಬನ್ ನ್ಯಾನೋ ಟ್ಯೂಬಿಂದ ಅದನ್ನು ತಯಾರಿ ಮಾಡೋದಕ್ಕೆ ಇದು ಅತಿ ಮುಖ್ಯ, ಕೆಮಿಕಲ್ ವೇಪರ್ ಡಿಪಾಯಿಷನ್. ಹಾಗೆ ಎಲೆಕ್ಟ್ರೋಕೆಮಿಕಲ್ ವರ್ಕ್ ಸ್ಟೇಷನ್ಸ್ ಇದೆ, ಪೋಲರೈಸಿಂಗ್ ಮೈಕ್ರೋಸ್ಕೋಪ್ ವಿತ್ ಸಿ ಸಿ ಡಿ ಕ್ಯಾಮ್ರಾ ಇದೆ, ನಾನ್ ಲೀನಿಯರ್ ಆಪ್ಟಿಕ್ಸ್ ಲ್ಯಾಬ್ರೇಟ್ರಿ ಇದೆ. ಆ್ಯಂಡ್ ಹೀಗೆ ನಾನು ಇನ್ನೂ ತುಂಬ ಅದೇ ಲಿಸ್ಟ್ ಹೇಳ್ಬೋದು, ಉಪಕರಣಗಳು ಇವೆಲ್ಲ ಇರೋದ್ರಿಂದ ನಮ್ಮ ಕೇಂದ್ರದಲ್ಲಿ ಸಂಶೋಧನೆಗೆ ತುಂಬ ಒಳ್ಳೆ ಇದಿದೆ. ಈ ಉಪಕರಣಗಳನ್ನ ಏನು ಎಕ್ವಿಪ್ಮೆಂಟ್ಗಳನ್ನ ನಾವು ವಿದ್ಯಾರ್ಥಿಗಳಿಗೂ ಉಪಯೋಗಕ್ಕೆ ಕೊಡ್ತೀವಿ. ಅದರಿಂದ ನಮ್ಮ ಎಂಟೆಕ್ ಇನ್ ಮೆಟೀರಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಅವರು ತುಂಬ ಸಕ್ಸಸ್ ಆಗ್ತಾ ಇದ್ದಾರೆ. ನಮ್ಮ ಯಾಕೆ ಬೇರೆ ಒಂದು ಸೈಂಟಿಫಿಕ್ ಇನ್ಸ್ಟಿಟ್ಯೂಷನಲ್ಲೇ ಆಗಲಿ ಅಥವಾ ಕೈಗಾರಿಕೆಗಳಲ್ಲೇ ಆಗಲಿ ಇವ್ರುಗಳನ್ನ ಅವರು ತಗೋತಿದ್ದಾರೆ ಅಂದರೆ, ನಾವು ಇಲ್ಲಿ ಟ್ರೈನ್ ಮಾಡ್ತಿದ್ವಿ ಇನ್ಸ್ಟ್ರೂಮೆಂಟಲ್ಲಿ ಅವ್ರಿಗೆ ನಾವು ಪಾಠ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವೋ ಅದು ತುಂಬ ಉಪಯೋಗ ಆಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಏನು ಅವರು ಸ್ನಾತಕೋತ್ತರ ಇದು ಪಾಸ್ ಆದಮೇಲೆ ಎಮ್ ಟೆಕ್ ಇನ್ ಮೆಟೀರಿಯಲ್ ಸೈನ್ಸ್ ತೇರ್ಗಡೆ ಆದಮೇಲೆ ಅವರು ಸಂಶೋಧನೆ ಮಾಡ್ಬೋದು. ಎಮ್ ಟೆಕ್ ಇದು ನಮ್ಮ ಮೆಟೀರಿಯಲ್ ಸೈನ್ಸ್ ವಿಭಾಗದಲ್ಲೇ ಸಂಶೋಧನೆ ಮಾಡ್ಬೋದು. ಇದು ಮಲ್ಟಿ ಡಿಸಿಪ್ಲಿನರಿ ಆಸ್ಪೆಕ್ಟ್ ಇರೋದರಿಂದ ಅವ್ರಿಗೆ ಬೇಕಾದರೆ ಫಿಸಿಕ್ಸಲ್ಲೂ ಆದರೂ ಸಂಶೋಧನೆ ಮಾಡ್ಬೋದು, ಕೆಮಿಸ್ಟ್ರಿಲಾದರೂ ಮಾಡ್ಬೋದು. ಈಗಾಗಲೇ ನಾನು ಹೇಳಿದೆ ಕೆಮಿಕಲ್ ಬಯಾಲಜಿ ಅಂತ, ಕೆಮಿಕಲ್ ಬಯಾಲಜಿಯಲ್ಲೂ ಅವ್ರು ಸಂಶೋಧನೆ ಮಾಡ್ಬೋದು. ಈ ನಾವು ಈ ಕೆಲವು ಕೇಂದ್ರಗಳು ಏನು ಐ ಎ ಎಸ್ ಸಿ ಅಥವಾ ಐ ಐ ಟಿಗೆ ಹೋದರೆ ಇದ್ರ ಬಗ್ಗೆ ವಾಸ್ಟ್ ಡೆವಲಪ್ಮೆಂಟ್ ಇದೆ. ಆ ರೀತಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ್ದು ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಅವ್ರಿಗೆ ಎನ್ಕರೇಜ್ ಮಾಡ್ತೀವಿ, ನೀವು ಅಲ್ಲೋಗಿ ಇಲ್ಲೋಗಿ ಅಂತ ಅವರು ಆ. ಆದರೆ ಇಲ್ಲಿವರೆಗೂ ನಾನು ನೋಡಿದಂಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ವಿಭಾಗಕ್ಕೆ ಅವರು ಹೋಗಿ ಕೆಲಸ ಮಾಡ್ತಿಲ್ಲ. ಆದರೆ ನಮ್ಮ ವಿದ್ಯಾರ್ಥಿಗಳು ಐ ಎ ಎಸ್ ಸಿಗೆ ಹೋದರೆ ಅವರು ನಾನಾ ವಿಭಾಗಗಳು, ಅವರು ಒಂದೇ ವಿಭಾಗದಲ್ಲಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನೋಡ್ಬೋದು. ಅದು ದೊಡ್ಡ ಕೇಂದ್ರ, ಅಲ್ಲಿ ತುಂಬ ವಿಭಾಗಗಳಿದೆ, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಹಾಗೆ ಮೆಟಲರ್ಜಿ ಇರ್ಬೋದು, ಮೆಟೀರಿಯಲ್ ಸೈನ್ಸ್ ಇದೆ. ನಮ್ಮ ವಿದ್ಯಾರ್ಥಿಗಳು ಆ ವಿಭಾಗಗಳಲ್ಲೆಲ್ಲ ಕಾರ್ಯ ಮಾಡ್ತಾಯಿದ್ದಾರೆ, ಸಂಶೋಧನೆ ಮಾಡ್ತಾಯಿದ್ದಾರೆ. ಸೆಂಟ್ರ್ ಫಾರ್ ನ್ಯಾನೋ ಸೈನ್ಸ್ ಅಂತ ಇದೆ ಬೆಂಗಳೂರಿನಲ್ಲಿ, ಐ ಎ ಎಸ್ ಸಿ ಪಕ್ಕ ಇದೆ, ಅಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ರಾಮನ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಒಂದೇ ಈ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಎಲ್ಲಿ ಅವ್ರಿಗೆ ಒಂದು ಇಂಟ್ರೆಸ್ಟ್ ಇದೆ ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಅವರು ಸಂಶೋಧನೆ ಮಾಡ್ತಾಯಿದ್ದಾರೆ. ಹಾಗೆ ಇಂಡಸ್ಟ್ರಿಗಳಲ್ಲೂ ನಾನಾ ಇಂಡಸ್ಟ್ರಿಗಳಲ್ಲಿ ಪೆಟ್ರೋಲಿಯಂ ಇಂಡಸ್ಟ್ರಿ ಇರ್ಬೋದು ಅಥವಾ ಟೈರ್ ಇಂಡಸ್ಟ್ರಿ ಇರ್ಬೋದು, ಹಿಂಗೆ ಹಿಂಗೆ ನಮ್ಮ ವಿಕ್ರಾಂತ್ ಟೈರ್ಸ್ ಅಲ್ಲೂ ನಮ್ಮ ವಿದ್ಯಾರ್ಥಿಗಳು ಹೋಗಿ ಇಂಟರ್ನ್ಶಿಪ್ ಮಾಡ್ತಾರೆ. ಇದರಿಂದ ನಾವು ಇದು ನಮ್ಮ ಏನು ಒಂದು ಸ್ಥಿಮಿತವಾಗಿಲ್ಲ, ಇದು ವೆರಿ ವಾಸ್ಟ್ ಏರಿಯಾ.
ಸರ್, ಇದು ಸೆಂಟರ್ ಆಫ್ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೇಂದ್ರದಲ್ಲಿ ಸಾಧನೀಯ ಕಾರ್ಯಗಳನ್ನು ಮಾಡಿರೋ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ.
ನಾನು ಈಗಾಗಲೇ ಹೇಳಿದೆ ನಿಮಗೆ, ಈ ಕೇಂದ್ರ ಶುರುವಾಗಬೇಕಾದ್ರೆ ಪ್ರೊಫೆಸರ್ ಭೈರಪ್ಪನವರು ಏನು ಸಂಯೋಜಕರಾಗಿದ್ದರು, ಪ್ರೊಫೆಸರ್ ರಂಗಪ್ಪನವರು ಕುಲಪತಿಗಳಾಗಿದ್ದರು. ಅವರಿಬ್ಬರು ದಿಗ್ಗಜರು ವಿಜ್ಞಾನ ಕ್ಷೇತ್ರದಲ್ಲಿ, ತುಂಬ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಪ್ರೊಫೆಸರ್ ರಂಗಪ್ಪನವರು ನಾವು ತುಂಬ ಆಸಕ್ತಿ ವಹಿಸ್ತಾರೆ ನಮ್ಮ ಮೆಟೀರಿಯಲ್ ಸೈನ್ಸಲ್ಲಿ, ಏಕೆಂದರೆ ಅವರು ಕೆಮಿಕಲ್ ಬಯಾಲಜಿಲಿ ಅವರು ಸಂಶೋಧನೆ ಮಾಡ್ತಾರೆ. ಅವರು ನಮಗೆ ಕೆಲವು ಮಾರ್ಗದರ್ಶನಗಳನ್ನು ನೀಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಮತ್ತು ಭೈರಪ್ಪನವರ ಮಾರ್ಗದರ್ಶನದಲ್ಲಿ ಈ ಕೇಂದ್ರ ನಡೀತಾ ಇದೆ. ಇಲ್ಲಿ ಈಗ ಅವರಿಬ್ಬರು ದಿಗ್ಗಜರು ಅಂತ ಹೇಳಿದ್ವಿ, ಹಾಗೆ ಇನ್ನೂ ಕೆಲವು ಪ್ರಾಧ್ಯಾಪಕರಿದ್ದಾರೆ. ಪ್ರೊಫೆಸರ್ ಲೋಕನಾಥ್ ರೈ ಅವರು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಅವರು ಅಂತ ಒಬ್ಬ ಪ್ರಾಧ್ಯಾಪಕರು ಶ್ರೇಷ್ಠ ಅಂತ ಹೇಳ್ಬೋದು. ಹಾಗೆ ಪ್ರೊಫೆಸರ್ ಸೋಮಶೇಖರ್ ಅವರು ಫಿಸಿಕ್ಸಲ್ಲಿ, ಪ್ರೊಫೆಸರ್ ಶ್ರೀನಿವಾಸ್ ಅಂತ ಮೈಕ್ರೋಬಯಾಲಜಿಯಲ್ಲಿ, ಹಾಗೆ ನಾವು ಹೆಸರುಗಳನ್ನ ಹೇಳ್ಕೊಂಡು ಹೋಗ್ಬೋದು ಸಾಧನೆಗಳು. ನಾನು ಏನು ಕಾರ್ಬನ್ ನ್ಯಾನೋ ಮೆಟೀರಿಯಲ್ಸ್ ನ್ಯಾನೋ ಟೆಕ್ನಾಲಜಿಲಿ ಮತ್ತು ಮೆಟಲ್ ಆಕ್ಸೈಡ್ಸ್ ಮೇಲೆ ನಾನು ತುಂಬ ಕೆಲಸಗಳನ್ನ ಮಾಡಿದ್ದೀನಿ. ಮತ್ತು ನಮ್ಮ ಕೇಂದ್ರದಿಂದ ಒಂದು ಅತಿ ಒಳ್ಳೆಯ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಇರೋ ಸಂಶೋಧನಾ ಏನು ಪ್ರಬಂಧಗಳು ಅಂದರೆ ಪೇಪರ್ಗಳು, ರಿಸರ್ಚ್ ಪೇಪರ್ಸ್ಗಳು ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ, ಒಳ್ಳೆ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಇರೋ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅದರಿಂದ ನಾನು ಈಗ ಹೇಳಬೇಕು ಅಂದರೆ ಇತ್ತೀಚೆಗೆ ನನಗೆ ಫೆಲೋ ಆಫ್ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಅಂತ ಅದು ನನಗೆ ಕೊಟ್ಟು ಮಾಡಿದ್ರು ಲಂಡನ್ನಿಂದ. ಅದೊಂದು ನನಗೆ ಹೆಮ್ಮೆ ಅನಿಸುತ್ತೆ.
ಈ ವಿಷಯ ಕೇಳಿ ನಮಗೂ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ ಸರ್. ಸರ್, ಕೊನೆಯದಾಗಿ ಸೆಂಟರ್ ಆಫ್ ಮೆಟೀರಿಯಲ್ ಸೈನ್ಸ್ ಇನ್ ಟೆಕ್ನಾಲಜಿ ಕೇಂದ್ರದ ಮುಂದಿನ ಗುರಿಗಳು ಮತ್ತು ಧ್ಯೇಯಗಳ ಬಗ್ಗೆ ತಿಳಿಸ್ಕೊಡಿ.
ಈಗಾಗಲೇ ಹೇಳಿದೆ ನಾನು, ನಮಗೆ ವಸ್ತುಗಳು ಬೇಕಾಗಿದೆ. ಹಾಗೆ ಈ ವಸ್ತುಗಳು ಯಾವ ರೀತಿ ಬೇಕು ಅಂದರೆ, ನಾವು ಈಗ ಎಲ್ಲ ನಾವು ಕೇಳ್ತಾ ಇದ್ದೀವಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು. ಏಕೆಂದರೆ ಏನು ಸುಸ್ಥಿರ ಬೆಳವಣಿಗೆ ಅಂತ ನಾವು ಏನು ಹೇಳ್ತೀವಿ, ಈಗ ನಮ್ಮ ಪ್ರಧಾನಮಂತ್ರಿಗಳು ಯುನೈಟೆಡ್ ನೇಷನ್ಸ್ಗೂ ಸಮ್ಮೇಳನಗಳಲ್ಲಿ ಹೋಗಿ ಭಾರತ ಈ ಸುಸ್ಥಿರ ಬೆಳವಣಿಗೆಗೆ ಕೈ ಜೋಡಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಗಳಿಗೂ ಅದು ಒಂದು ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದು. ಆ ವಸ್ತುಗಳನ್ನ ಯಾವ ರೀತಿ ನಾವು ಒಂದು ಕೊಡಬಹುದು ಅನ್ನೋದನ್ನ ನಾವು ಆ ನಿಟ್ಟಿನಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಹೇಳಬೇಕು ಅಂದರೆ, ನಮ್ಮ ಇದರಲ್ಲಿ ಈಗ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ನ್ಯಾನೋ ಟೆಕ್ನಾಲಜಿ ಯಾವ ರೀತಿ ಅದನ್ನು ಬೆಳೆದು ಬರ್ತಾ ಇದೆ ಅಂದರೆ, ಈಗ ನಾನು ಸುಮಾರು 10-15 ವರ್ಷಗಳ ಹಿಂದೆ ನಾವು ಒಂದು ಟೆಲಿವಿಷನ್ ನೋಡಬೇಕು ಅಂದರೆ ಅತೀ ದೊಡ್ಡ ಗಾತ್ರದಲ್ಲಿತ್ತು. ಇವತ್ತು ಅದು ಸಣ್ಣದಾಗಿದೆ. ನಾನು 14-15 ವರ್ಷದ ಹಿಂದೆ ಈ ಕಾಲೇಜು ಅಧ್ಯಾಪಕರಿಗೆ ಪಾಠ ಮಾಡಬೇಕಾದ್ರೆ, ಒಂದಿನ ಬರುತ್ತೆ ವಿ ಕ್ಯಾನ್ ಫೋಲ್ಡ್ ದಿ ಟೆಲಿವಿಷನ್ ಆ್ಯಂಡ್ ಹೋಲ್ಡ್ ಇನ್ ಅವರ್ ಶೋಲ್ಡರ್ ಅಂತ ಹೇಳಿದ್ದೆ. ಅವರೆಲ್ಲ ನಕ್ಬಿಟ್ಟಿದ್ರು. ಯಾಕೆಂದರೆ ಆ ಪ್ರಿಂಟೆಡ್ ಸರ್ಕ್ಯೂಟ್ಸ್ ಬೋರ್ಡ್ಸು ಇವೆಲ್ಲ ಮಾಡೋಕ್ಕಾಗತ್ತಾ, ಇದೆಲ್ಲ ಆಗುತ್ತಾ, ಏನು ಈ ಟೆಲಿವಿಷನ್ ಬೇಕಾಗಿರೋದು ಸ್ಕ್ರೀನ್ ಇದೆಲ್ಲ ಅಂತ. ಆದರೆ ಇವತ್ತು ನೋಡಿ ಸಂಶೋಧನೆ ಯಾವ ರೀತಿ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತ ಈ ಸಂಶೋಧನೆಯಲ್ಲಿ ಒಂದು ನಾವು ಕಾಂಪೀಟ್ ಮಾಡಬೇಕಾಗತ್ತೆ. ಏಕೆಂದರೆ ಇದು ಈ ನಮ್ಮ ವಸ್ತು ವಿಜ್ಞಾನ ಅಂದರೆ ಮೆಟೀರಿಯಲ್ ಸೈನ್ಸ್, ಇದು ಒಂದಕ್ಕೆ ಸೇರಿರೋದಲ್ಲ, ಇದು ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಎಲ್ಲ ರೀತಿಯೂ. ಇದು ಫಿಸಿಕ್ಸ್ಗೂ ಹೋಗ್ಬೋದು, ಕೆಮಿಸ್ಟ್ರಿಗೂ ಹೋಗ್ಬೋದು, ಈ ಕಡೆ ಬಯಾಲಜಿಗೂ ಹೋಗ್ಬೋದು. ಸೊ ಯಾವುದಕ್ಕೆ ಒಂದು ಬೌಂಡ್ರಿ ಇಲ್ಲ ಇದರಲ್ಲಿ. ಸೊ ಎಲ್ಲದಕ್ಕೂ ಬೇಕಾಗಿರೋ ಈ ಒಂದು ವಿಷಯ ನಾವು ಆ ನಿಟ್ಟಿನಲ್ಲಿ ಇದನ್ನು ಬೆಳೆಸ್ಬೇಕು. ಮತ್ತು ಮುಂದೆ ಬರೋ ವಿದ್ಯಾರ್ಥಿಗಳು ಅಥವಾ ಮುಂದೆ ಬರೋ ಅಧ್ಯಾಪಕರು ಇದನ್ನು ಉಪಯೋಗ ಮಾಡಿಕೊಂಡು ಅವರು ಈ ನಿಟ್ಟಿನಲ್ಲಿ ಬೆಳೀಬೇಕು. ನಮ್ಮ ವಿಷಯ ಈಗಾಗಲೇ ನಾನು ಹೇಳಿದೆ, UGC ಶೋಧಗಂಗಾದಲ್ಲಿ ನಮ್ಮ ಮೆಟೀರಿಯಲ್ ಸೈನ್ಸ್ ಡೇಟಾ ಬೇಸ್ ಒಂದು ಪ್ರಮುಖ ಅಂತ. ಹಾಗೆ ಇದು ಇನ್ನೂ ಬೆಳೀಬೇಕು ಈ ಕ್ಷೇತ್ರ. ಆದರೆ ಆ ನಿಟ್ಟಿನಲ್ಲಿ ನಾನು ಹೇಳಬೇಕು ಅಂದರೆ, ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ಕಾರ್ಯ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ನಾನು ಹೇಳಿದೆ ನಮ್ಮ ಎಕ್ವಿಪ್ಮೆಂಟ್ಗಳು, ಈ ಎಕ್ವಿಪ್ಮೆಂಟ್ಗಳನ್ನ ಉಪಯೋಗಿಸ್ಕೊಂಡು ತುಂಬ ಒಳ್ಳೆಯ ಸಂಶೋಧನಾ ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ.
ಇಷ್ಟೊತ್ತು ನಮ್ಮ ರೇಡಿಯೋ ಮಾನಸ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಪ್ರೊಫೆಸರ್ ಎಸ್ ಶ್ರೀಕಂಠಸ್ವಾಮಿ ಅವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು.
ನಮಸ್ಕಾರ.